ಈ ಸಮಸ್ತ ಜಗತ್ತು ಇದು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾ ದರದಿ ಕೇಳುವುದು. ಇದು 13ನೇ ಪದ್ಯದಲ್ಲಿ ಇದು ಬಿಂಬ ಪ್ರತಿಬಿಂಬ ಸಂಧಿ ಇಲ್ಲ ಬಿಂಬ ಪ್ರಕರಣ ಸಂಧಿ ಅಂತುವಂಥದ್ದು. ಇದು ಕೆಲವು ಪುಸ್ತಕಗಳಲ್ಲಿ 24ನೇ ಸಂಧಿ ಇದೆ, ಕೆಲವು ಪುಸ್ತಕಗಳು ಬೇರೆ ಬೇರೆ ಸಂಖ್ಯೆದಲ್ಲಿರಬಹುದು. ಇದು 13ನೇ ಪದ್ಯ, ಈ ಸಮಸ್ತ ಜಗತ್ತು ಈಶಾವಾಸ್ಯವೆನಿಬಹುದು. ಅದನ್ನು ಸಂಕ್ಷೇಪವಾಗಿ ನೋಡಿದ್ದೀವಿ, ಅದರ ಇನ್ನೂ ಸ್ವಲ್ಪ ವಿಸ್ತಾರ ನೋಡೋಣ. ಇದು ಈಶಾವಾಸ್ಯೋಪನಿಷತ್ತಿನಲ್ಲಿಯ ವಚನ, ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಬರುವಂತಹದ್ದು. ಭಗವಂತ ಸರ್ವ ವ್ಯಾಪ್ತನಾಗಿದ್ದಾನೆ, ಸರ್ವವಾಸನಾಗಿದ್ದಾನೆ, ಅವನೆಲ್ಲ ಕಡೆ ನೆಗಳಿದ್ದಾನೆ, ಸಮಸ್ತ ಶಾಲಗ್ರಾಮಗಳಲ್ಲಿದ್ದಾನೆ, ಎಲ್ಲ ಸನ್ನಿಧಾನ ಅರ್ಚಿ ಅಂಥೇಳಿ ಭಗವಂತ ಎಲ್ಲಗಳಲ್ಲಿಯೂ ಪ್ರತಿಮಾ ರೂಪನಾಗಿ ಅವನು ನೆಲೆಸಿದ್ದಾನೆ. ಭಗವಂತನ ಸನ್ನಿಧಾನ ಏನಾಗತ್ತೆ ಅನ್ನೋದು ಇದು. ಈ ಸಮಸ್ತ ಜಗತ್ತು ಈಶಾವಾಸ್ಯವೆನಿಪುದು ಕಾರ್ಯರೂಪವು ನಾಶವಾದರೂ ನಿತ್ಯವೇ ಸರಿ ಕಾರಣ ಪ್ರಕೃತಿ ಅಂಥೇಳಿ. ಕಾರ್ಯ ಕಾರಣ, ಕಾರ್ಯ ಅಂತ ಹೇಳಿದರೆ ವಾಟ್ ಎವರ್ ಇಸ್ ಔಟ್ಕಮ್ ಅದಕ್ಕೂ ಕಾರ್ಯ ಅಂತ ಕರಿತೀವಿ. ಕಾರಣ ಅಂದರೆ ಮೆಟೀರಿಯಲ್ ಕಾಸ್, ಉದಾಹರಣೆಗೆ ಮಣ್ಣು ಕಾರಣ, ಗಡಿಗೆ ಕಾರ್ಯ, ಮಣ್ಣಿನಿಂದ ಗಡಿಗೆ ಬರುತ್ತೆ. ಸೊ ಫ್ರಮ್ ದ ಮಡ್ ವಿ ಮೇಕ್ ಎ ಪಾಟ್, ಸೊ ಆ ಮಡ್ ಇಸ್ ಕಾರಣ, ಪಾಟ್ ಇಸ್ ಕಾರ್ಯ. ಅದೇ ವಿಧವಾಗಿ ಈ ಜಗತ್ತು ಪ್ರಪಂಚ ಅನ್ನೋದು ಮೂಲ ಪ್ರಕೃತಿಯಿಂದ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಭಗವಂತ ಕೆಲವು ಫಿಲಾಸಫಿನಲ್ಲಿ ಭಗವಂತ ಅವನೇ ಉಪಾದಾನ ಕಾರಣ ಅಂತ ಹೇಳುವಂತಹ ಕೆಲವು ಇದೆ. ಆದರೆ ನಿಜವಾದ ಸಿದ್ಧಾಂತ ಏನಂತ ಹೇಳಿದರೆ ಭಗವಂತ ನಿಮಿತ್ತ ಕಾರಣ ಮಾತ್ರ, ಓನ್ಲಿ ಎಫಿಷಿಯಂಟ್ ಕಾಸ್. ಮೆಟೀರಿಯಲ್ ಕಾಸ್ ಭಗವಂತ ಮೆಟೀರಿಯಲ್, ಯಾಕಂದರೆ ಮೆಟೀರಿಯಲ್ ಕಾಸ್ ಭಗವಂತ ಅಂತ ಹೇಳಿದರೆ ಭಗವಂತನಿಗೆ ವಿಕಾರ ಬಂದಂತಾಗುತ್ತೆ. ಭಗವಂತನಿಗೆ ಯಾವತ್ತೂ ವಿಕಾರವಿಲ್ಲ, ಆ ಕಾರಣದಿಂದ ಭಗವಂತ ಓನ್ಲಿ ಎಫಿಷಿಯಂಟ್ ಕಾಸ್. ಸೊ ಈ ಜಗತ್ತನ್ನುವುದು ಗಡಿಗೆ ಇದ್ದಂತೆ, ಮತ್ತೆ ಅದಕ್ಕೆ ಇರುವ ಮಣ್ಣು ಹಾಗೆ ಮೂಲಭೂತವಾದ ಕಾರಣ ಯಾವುದು ಅಂತ ಹೇಳಿದರೆ ಮೂಲ ಪ್ರಕೃತಿ. ಮೂಲ ಪ್ರಕೃತಿ ಪ್ರೈಮಾರ್ಡಿಯಲ್ ಮ್ಯಾಟರ್ ಅಂತೀವಿ. ಆ ಕಾರಣದಿಂದ ಈ ಜಗತ್ತು ಅನ್ನುವ ಕಾರ್ಯ ಬಂತು. ಭಗವಂತ ಸೃಷ್ಟ್ವ ತದೇವ ಅನುಪ್ರವೇಶತ್ ಅಂತೇಳಿ, ಭಗವಂತ ಈ ಜಗತ್ತು ಸೃಷ್ಟಿ ಮಾಡಿ ಅದರೊಳಗೆ ಪ್ರವೇಶ ಮಾಡಿದ ಅಂತ ಬರುತ್ತೆ. ಅಂದರೆ ಮತ್ತೆ ಭಗವಂತ ಭಗವತ್ ಸನ್ನಿಧಾನ ಈ ಜಗತ್ತಿನಲ್ಲಿ ಇದೋ ಇಲ್ಲವನ್ನೂ ಇದೆ. ಮತ್ತೆ ಈ ಮಹಾಪ್ರಳಯ ಬಂದಾಗ ಈ ಜಗತ್ತು ಹೊಟ್ಟೋಗುತ್ತೆ, ಮೂಲ ಪ್ರಕೃತಿಯಲ್ಲಿ ಹೋಗಿ ಸೇರಿಬಿಡುತ್ತೆ. ಈ ಜಗತ್ತು ಗಡಿಗೆ ಮುರಿದು ಬಿಟ್ಟು ಮಣ್ಣಾಗಿಬಿಟ್ಟಂತೆ ಈ ಜಗತ್ತೆಲ್ಲ ಹೊಟ್ಟೋಗತ್ತೆ. ಆವಾಗ ಭಗವಂತನ ಸನ್ನಿಧಾನ ಹೊಟ್ಟೋಯ್ತಾ ಅಂತ ಹೇಳಿದರೆ ಭಗವಂತನ ಸನ್ನಿಧಾನ ಇಲ್ಲ, ಯಾಕಂದರೆ ಪ್ರಪಂಚವೇ ಇಲ್ಲ. ಪ್ರಪಂಚದ ಒಳಗೆ ಭಗವಂತ ಪ್ರವೇಶ ಮಾಡಿದೆ, ಈಶಾವಾಸ್ಯಮಿದಂ ಸರ್ವಂ ಅಂತೇಳಿ. ಈ ಭಗವಂತನಿಂದ ವ್ಯಾಪ್ತವಾಗಿರುವಂತಹ ಸಮಸ್ತ ಜಗತ್ತು, ಈ ಪ್ರಪಂಚವೆಲ್ಲ ಈ ಪ್ರಳಯದಲ್ಲಿ ನಾಶವಾಗಿ ಬಿಟ್ಟರೆ ಭಗವಂತನ ಸನ್ನಿಧಾನಕ್ಕೆ ಏನಾಯಿತು ಅಂತ ಹೇಳಿದರೆ ಪ್ರಪಂಚ ನಾಶವಾದರೂ ಅದು ಹೋಗಿ ಮೂಲ ಪ್ರಕೃತಿಯಲ್ಲಿ ಸೇರುತ್ತೆ. ಮೂಲ ಪ್ರಕೃತಿ ನಿತ್ಯ, ಅದು ಮೂಲ ಪ್ರಕೃತಿಗೆ ನಾಶವಿಲ್ಲ. ಮೂಲ ಪ್ರಕೃತಿಯಲ್ಲಿ ಭಗವಂತನ ಸನ್ನಿಧಾನ ಇದ್ದೇ ಇದೆ. ಆ ಕಾರಣದಿಂದ ಕಾರ್ಯರೂಪವಾದ ಈ ಜಗತ್ತಿನಲ್ಲಿ ಭಗವಂತನ ಸನ್ನಿಧಾನ ಹೊರಟು ಬಿಟ್ಟರೂ ಕೂಡ ಕಾರಣ ರೂಪವಾದ ಮೂಲ ಪ್ರಕೃತಿಯಲ್ಲಿ ಭಗವಂತನ ಸನ್ನಿಧಾನ ನಿತ್ಯವಾಗಿರುತ್ತೆ. ಅದು ಯಾವತ್ತೂ ಅದಕ್ಕೆ ಏನು ಗೊಂದಲ ಇಲ್ಲ. ಒಬ್ಬರು ಒಂದು ಒಳ್ಳೆ ಪ್ರಶ್ನೆ ಕೇಳಿದರು. ಒಂದು ಉತ್ಸವ ವಿಗ್ರಹ, ಬಂಗಾರದ ಒಂದು ಉತ್ಸವ ವಿಗ್ರಹ ಇರುತ್ತೆ, ಆ ಉತ್ಸವ ವಿಗ್ರಹದಲ್ಲಿ ಭಗವಂತನ ಸನ್ನಿಧಾನ ಎಲ್ಲರೂ ಪೂಜೆ ಮಾಡ್ತಾರೆ, ಒಳ್ಳೆ ಸನ್ನಿಧಾನ ಮಂತ್ರಗಳನ್ನು ಹೇಳಿ ಇಟ್ಟಿರ್ತಾರೆ. ಒಬ್ಬನು ಕಳ್ಳ ಬರ್ತಾನೆ, ಆ ಕಳ್ಳ ಅವನಿಗೆ ಆ ವಿಗ್ರಹದಲ್ಲಿ ಇರೋ ಸನ್ನಿಧಾನ ಅವನಿಗೇನು ಗೊತ್ತಾಗೋದಿಲ್ಲ, ಅವನು ಅಜ್ಞಾನಿ, ಅವನು ಅದನ್ನು ಕದ್ದುಕೊಂಡು ಹೋಗ್ತಾನೆ, ಅವನಿಗೆ ಬೇಕಾಗಿದ್ದು ಬಂಗಾರ ಅಷ್ಟೇ. ಸೊ ಆ ಒಂದು ವಿಗ್ರಹ ಅವನು ಕಳ್ಳ ಕದ್ದುಕೊಂಡು ಹೋದರೆ ಆ ವಿಗ್ರಹದಲ್ಲಿ ಭಗವಂತನ ಸನ್ನಿಧಾನವು ಇರುತ್ತೋ ಇಲ್ಲವೋ, ಭಗವಂತನ ಸನ್ನಿಧಾನ ಹೊಟ್ಟೋಗತ್ತಾ ಅಂತ ಹೇಳಿದರೆ ಆ ಭಗವಂತ ಏನು ಮಾಡ್ತಾನೆ, ಆ ಕಳ್ಳನಿಗೆ ಒಲಿಯುವ ಸನ್ನಿಧಾನ ಅಂದ್ರೇನು, ಭಗವಂತನ ಒಲಿಯುವ ಒಂದು ರೂಪ. ಅವನು ಆ ವಿಗ್ರಹದಲ್ಲಿ ಇದ್ದು ಅವನನ್ನು ಒಲಿಬೇಕಾಗಿದೆ ಯಾವುದಿಲ್ಲ. ಅವನು ಕದ್ದುಕೊಂಡು ಹೋದಾಗ ಭಗವಂತ ಅದರಲ್ಲಿ ತನ್ನ ಸನ್ನಿಧಾನವನ್ನು ತೆಗೆದು ಬಿಡ್ತಾನೆ. ಯಾಕಂದರೆ ಭಗವಂತ ಯಾವಾಗ ಇಚ್ಛೆ ಪಟ್ಟರೆ ಆವಾಗಿರುತ್ತೆ ಸನ್ನಿಧಾನ, ಅವನ ಇಚ್ಛೆ ಇಲ್ಲ ಅಂದರೆ ಸನ್ನಿಧಾನ ಹೊರಟೋಗುತ್ತೆ. ವ್ಯಾಪ್ತಿ ಹಾಗೆ ಇರುತ್ತೆ, ಭಗವಂತ ಆ ವಿಗ್ರಹದಲ್ಲಿ ಇದ್ದಾನೆ, ಇನ್ನೂ ಇರ್ತಾನೆ, ಆದರೆ ಸನ್ನಿಧಾನ ರೂಪದಲ್ಲಿ ಅಂದರೆ ಏನು ಒಲಿಯುವ ರೂಪದಲ್ಲಿ ಇರೋದಿಲ್ಲ. ಯಾಕಂದರೆ ಆ ಕಳ್ಳ ಕದ್ದುಕೊಂಡು ಹೋದರೆ ಅವನಿಗೆ ಏನು ಆ ವಿಗ್ರಹದಲ್ಲಿ ಅವನಿಗೇನು ದೇವರೇ ಕಾಣಿಸೋದಿಲ್ಲ, ಅವನಿಗೆ ಅವನನ್ನು ಒಲಿಯುವ ಒಂದು ಭಗವಂತನ ರೂಪದ ಅವಶ್ಯಕತೆ ಅಲ್ಲಿ ಇಲ್ಲ. ಅವನು ಕದ್ದುಕೊಂಡು ಹೋದ, ಭಕ್ತರು ಯಾರು ಅದನ್ನು ಮತ್ತು ಪೂಜೆ ಮಾಡಲಿಕ್ಕೆ ಅವಕಾಶವಿಲ್ಲ, ಆವಾಗ ಭಗವಂತ ಅಲ್ಲಿ ಏನು ಮಾಡ್ತಾನೆ, ತನ್ನ ಸನ್ನಿಧಾನ ಅಂದರೆ ಭಗವಂತನ ಸನ್ನಿಧಾನ ಹೊಟ್ಟೋಯ್ತಾ ಅಂದರೆ ತಾನೇ ತೆಗೆದು ಬಿಡ್ತಾನೆ. ಮತ್ತೆ ಆ ವಿಗ್ರಹಕ್ಕೆ ಸನ್ನಿಧಾನ ಮತ್ತು ಹೇಗೆ ಬರುತ್ತೆ, ಮತ್ತು ಯಾರಾದರೂ ಭಕ್ತರಾದವರು ಅದನ್ನು ತಗೊಂಡು ಮತ್ತು ಅದರಿಗೆ ಮಂತ್ರಾದಿಗಳಿಂದ ಪೂಜಾದಿಗಳಿಂದ ಶಾಸ್ತ್ರೋಕ್ತವಾಗಿ ಮಂತ್ರ ಪಠನೆ ಮಾಡಿದರೆ ಮತ್ತೆ ಅದರಲ್ಲಿ ಸನ್ನಿಧಾನ ಬರುತ್ತೆ. ಸೊ ಸನ್ನಿಧಾನ ಅನ್ನೋದು ಭಗವಂತ ಇಚ್ಛೆ ಪಟ್ಟಾಗ ಇರುವಂತಹದ್ದು, ಬೇಡ ಅಂದಾಗ ತೆಗೆಯುವಂತಹದ್ದು. ಸೊ ಈ ಸಮಸ್ತವಾದ ಪ್ರಪಂಚದಲ್ಲಿ ಕೂಡ ಹಾಗೆ ಭಗವಂತನ ಸನ್ನಿಧಾನ ಇದೆ. ಆದರೆ ಈ ಪ್ರಪಂಚ ಪ್ರಳಯ ಕಾಲದಲ್ಲಿ ನಾಶವಾದರೂ ಕೂಡ ಮೂಲ ಪ್ರಕೃತಿಯಲ್ಲಿ ತಾನು ಭಗವಂತನ ಸನ್ನಿಧಾನ ಹಾಗೆ ಇರುತ್ತೆ. ಅವನಿಗೆ ಆ ಜಡ ಪ್ರತಿಮೆ ಅಂತ ಕರೀತಾರೆ. ಈ ಮೂಲ ಪ್ರಕೃತಿ ನಿತ್ಯವಾದ ಭಗವಂತನ ಜಡ ಪ್ರತಿಮೆ, ಅಲ್ಲಿ ಸನ್ನಿಧಾನ ಯಾವತ್ತೂ ಹೋಗೋದಿಲ್ಲ. ಯಾಕಂದ್ರೆ ಅದನ್ನು ಕದ್ದುಕೊಂಡು ಹೋಗುವವರಿಲ್ಲ, ಮೂಲ ಪ್ರಕೃತಿಯನ್ನು ಕದಿಯುವವರಿಲ್ಲ, ಮೂಲ ಪ್ರಕೃತಿಯನ್ನು ಯಾವ ವಿಧವಾಗಿ ನಾಶಪಡಿಸುವವರಿಲ್ಲ, ಅದಕ್ಕೆ ನಾಶವೂ ಇಲ್ಲ, ಕದಿಯುವವರೂ ಇಲ್ಲ, ಯಾವ ದೋಷವೂ ಬರೋದಿಲ್ಲ ಅದಕ್ಕೆ. ಸೊ ಮೂಲ ಪ್ರಕೃತಿಯಲ್ಲಿ ಇರುವ ಭಗವಂತನ ರೂಪ ಸನ್ನಿಧಾನ ಯಾವಾಗಲೂ ವ್ಯಾಪ್ತಿಯಂತೂ ಯಾವಾಗಲೂ ಎಲ್ಲ ಕಡೆ ಇರುತ್ತೆ. ಆದರೆ ಸನ್ನಿಧಾನ ಅನ್ನೋದು ಮೂಲ ಪ್ರಕೃತಿಯಲ್ಲಿ ಕೂಡ ಏನು ಕೆಡದೇ ಇರುತ್ತೆ, ಯಾವತ್ತೂ ಸನ್ನಿಧಾನ ಇರುತ್ತೆ, ಎಲ್ಲ ಕಾಲದಲ್ಲಿ ಇರುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇದೆ, ಕಾರ್ಯ ಕಾರಣ. ಸೊ ಈ ಈಶಾವಾಸ್ಯ ಅಂದರೆ ಪ್ರಪಂಚ ಎಲ್ಲವೂ ಕೂಡ ಭಗವಂತನಿಂದ ವಾಸಯೋಗ್ಯವಾಗಿದ್ದು ಇರುವಂತಹದ್ದು, ಕಾರ್ಯರೂಪವಾಗಿರುವಂತಹದ್ದು. ಅದು ನಾಶವಾದರೂ ಪ್ರಳಯ ಕಾಲದಲ್ಲಿ ಹೊರಟು ಬಿಟ್ಟರು ಕೂಡ ನಿತ್ಯವೇ ಸರಿ ಕಾರಣ ಪ್ರಕೃತಿ. ಕಾರಣ ಪ್ರಕೃತಿ ನಿತ್ಯ, ಮೂಲ ಪ್ರಕೃತಿ ನಿತ್ಯ. ಆದ್ದರಿಂದ ಆ ಮೂಲ ಪ್ರಕೃತಿಯನ್ನು ಶ್ರೀಶಗೆ ಲಕ್ಷ್ಮೀಪತಿಯಾದ ನಾರಾಯಣನಿಗೆ ಜಡ ಪ್ರತಿಮೆ ಅಂತ ಕರೀತಾರೆ. ಇದು ಭಗವಂತನ ಜಡ ಪ್ರತಿಮೆ ಆಗಿದೆ. ಮಾಸದು ಒಮ್ಮೆಗೂ, ಮಾಸದು ಅಂದರೆ ನಾಶವಾಗುವುದಿಲ್ಲ, ಮಾಸದು ಅಂದರೆ ಮಾಸೋದು, ಮಾಸೋದು ಅಂದರೆ ಮಾಸುವುದು ಅಂದರೆ ನಾಶವಾಗುವುದು, ಮಾಸದು ನಾಶವಾಗದು ಅಂತ ಅರ್ಥ. ಮಾಸದು ಒಮ್ಮೆಗೂ, ಯಾವತ್ತೂ ನಾಶವಾಗುವುದಿಲ್ಲ. ಏನು ನಾಶವಾಗುವುದಿಲ್ಲ? ಸನ್ನಿಧಾನವು, ಭಗವಂತನ ಸನ್ನಿಧಾನ ಯಾವುದು ಮಾಸದು, ಒಮ್ಮೆಗೂ ಮಾಸದು, ಯಾವತ್ತೂ ನಾಶವಾಗುವುದಿಲ್ಲ. ವಾಸವಾಗಿಹ ನಿತ್ಯ ಶಾಲಿಗ್ರಾಮದೋಪಾದಿ, ಶಾಲಗ್ರಾಮದಲ್ಲಿ ಭಗವಂತನ ನಿತ್ಯ ಸನ್ನಿಧಾನವಿದ್ದಂತೆ ಆ ಮೂಲ ಪ್ರಕೃತಿಯಲ್ಲಿ ಕೂಡ ಭಗವಂತ ಯಾವಾಗಲೂ ಇರ್ತಾನೆ, ನಿತ್ಯವೂ ಇರ್ತಾನೆ. ವಾಸವಾಗಿಹ ನಿತ್ಯ ಶಾಲಗ್ರಾಮದೋಪಾದಿ, ಶಾಲಗ್ರಾಮದಲ್ಲಿ ಭಗವಂತನ ನಿತ್ಯ ಸನ್ನಿಧಾನವಿದ್ದಂತೆ ಮೂಲ ಪ್ರಕೃತಿಯಲ್ಲಿ ಕೂಡ ಭಗವಂತನ ನಿತ್ಯ ಸನ್ನಿಧಾನವಿರುತ್ತೆ. ಅದಕ್ಕೆ ಮೂಲ ಪ್ರಕೃತಿಯನ್ನು ಭಗವಂತನ ಜಡ ಪ್ರತಿಮೆ, ನಿತ್ಯ ಸನ್ನಿಧಾನವಿರುವ ಜಡ ಪ್ರತಿಮೆ ಅಂತ ಕರೀತಾರೆ ಅಂಥೇಳಿ ಈ ಕಾರಣ ಪ್ರಕೃತಿಯಾದ ಮೂಲ ಪ್ರಕೃತಿಯ ಒಂದು ವಿಶೇಷವಾದ ಭಗವತ್ ಸನ್ನಿಧಾನಾತ್ಮಕವಾದ ಜಡ ಪ್ರತಿಮೆಯ ರೂಪವನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ನಾವು ಮೂಲ ಪ್ರಕೃತಿಯನ್ನು ಯಾವತ್ತೂ ನೋಡಲಿಕ್ಕಾಗೋದಿಲ್ಲ, ಆದರೆ ಮೂಲ ಪ್ರಕೃತಿಯಿಂದ ಬಂದಂತಹ ಈ ಜಡ ಪ್ರಕೃತಿಯನ್ನು ನೋಡಿದಾಗ ಮೂಲ ಪ್ರಕೃತಿ ಹೇಗಿರುತ್ತೆ ಅಂತ ಜಸ್ಟ್ ಒಂದು ಊಹೆ ಮಾಡ್ಕೋಬೋದು, ಗೆಸ್ ಮಾಡ್ಕೋಬೋದು ಅಷ್ಟೇ, ಹೊರತು ನಮಗದರ ಒಂದು ಸರಿಯಾದ ಕಲ್ಪನೆ ಬರೋದಿಲ್ಲ. ಆದರೂ ಅದು ಭಗವಂತನ ಪ್ರತಿಮೆಯಾಗಿದೆ ಅನ್ನುವ ತಿಳುವಳಿಕೆ ನಮ್ಮನ್ನು ಅಂದರೆ ಏನು ಆ ಸ್ಮರಣೆ ಅಂತಹ ಒಂದು ಭಾವನೆ ನಮಗೆ ರಕ್ಷಣಾತ್ಮಕವಾಗಿರುತ್ತೆ. ಈ ಯಾವಾಗಲೂ ಅದನ್ನು ಭಾವಿಸಬೇಕು, ಹಾಗೆ ನಾವು ತಿಳ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ 14ನೇ ಪದ್ಯ, ಏಕಮೇವ ದ್ವಿತೀಯ ರೂಪ ಅನೇಕ ಜೀವರೊಳಿದ್ದುತ ಪ್ರತ್ಯೇಕ ಕರ್ಮವ ಮಾಡಿ ಮೋಹಿಸುತ್ತಿಪ್ಪ ಇಲ್ಲ ಮಾಡಿ ಮಾಡಿಸುತ್ತಿಪ್ಪ, ಎರಡು ಪಾಠಗಳಿದೆ. ಮಾಡಿ ಮೋಹಿಸುತ್ತಿಪ್ಪ ಇಲ್ಲ ಮಾಡಿ ಮಾಡಿಸುತ್ತಿಪ್ಪ ತಿಳಿಸದಲೆ ಮೂಕ ಬದಿರಾಂದಾದಿ ನಾಮ ಈ ಕಳೇವರದೊಳಗೆ ಕರೆಸುವ ಮಾಕಳತ್ರನ ಲೌಕಿಕ ಮಹಾಮಹಿಮೆಗೇನೆಂಬೇ ಅಂಥೇಳಿ. ಇಲ್ಲಿ ಏಕಮೇವಾದ್ವಿತೀಯಂ ಅಂತ ಒಂದು ವಾಕ್ಯ, ಏಕಮೇವಾದ್ವಿತೀಯಂ ಬ್ರಹ್ಮ ಅನ್ನೋದು ಶ್ರುತಿ ವಾಕ್ಯ. ಅಂದರೆ ಏನು, ಏಕಂ ಒಬ್ಬನೇ, ಏವ ಮಾತ್ರ ಆಗಿದ್ದಾನೆ, ಅದ್ವಿತೀಯ ಎರಡನೇದು ಇಲ್ಲ, ಬ್ರಹ್ಮ ಬೃಹತ್ ಎಲ್ಲ ಕಡೆ ಬ್ರಹ್ಮಿತತ್ವಾತ್ ಬ್ರಹ್ಮ ಎಲ್ಲ ಕಡೆ ವ್ಯಾಪ್ತನಾದ ಭಗವಂತ ಏಕ ಒಬ್ಬನೇ ಇದ್ದಾನೆ, ಎರಡನೇದು ಇಲ್ಲ ಅಂತೇಳಿ. ಇದನ್ನು ಮೇಲ್ನೋಟದ ಅರ್ಥ ತಗೊಂಡು ತಪ್ಪಾಗಿ ಕಲ್ಪನೆ, ಅಂದರೆ ಭಗವಂತ ಒಬ್ಬನೇ ಇದ್ದಾನೆ ಬೇರೆ ಯಾರೂ ಇಲ್ಲ, ಅಂದರೆ ಬೇರೆ ಯಾರು ಇಲ್ಲ ಅಂತ ಹೇಳಿದರೆ ಜೀವರೆಲ್ಲ ಕೂಡ ಭಗವಂತನೇ ಆಗಿದ್ದಾರೆ, ಜೀವನಿಗೂ ಭಗವಂತನಿಗೂ ಅಭೇದ, ಭಗವಂತ ಒಬ್ಬನೇ ಇದ್ದಾನಂತ ಹೇಳಿದ ಕಾರಣದಿಂದ ಚೇತನಾತ್ಮಕವಾದ ಜೀವರೆಲ್ಲರೂ ಕೂಡ ಪರಮಾತ್ಮನ ರೂಪಗಳೇ ಅಂತ ಭಾವನೆ ಮಾಡಿ ತಪ್ಪು ಕಲ್ಪನೆ ಮಾಡುವಂತಹ ಒಂದು ಅವಕಾಶವಿದೆ. ಆದರೆ ಇದಕ್ಕೆ ಅರ್ಥ ಏಕಂ ಅನ್ನುವ ಶಬ್ದಕ್ಕೆ ಪ್ರಾಧಾನ್ಯ ಇದೆ, ಭಗವಂತ ಒಬ್ಬನೇ ಸರ್ವೋತ್ತಮ, ಅವನ ಹಾಗೆ ಇರುವವರು ಇನ್ನೊಬ್ಬ ಅದ್ವಿತೀಯ ಅಂದರೆ ಸೆಕೆಂಡ್ ಟು ನನ್ ಆರ್ ಅವನ ಥರ ಇನ್ನೊಬ್ಬರಿಲ್ಲ, ಭಗವಂತನ್ನು ಬಿಟ್ಟು ಇನ್ನೊಬ್ಬರಿಲ್ಲ ಅಂತ ಅರ್ಥ ಅಲ್ಲ, ಭಗವಂತನ ಅಂತಹ ಅವರು ಭಗವಂತನಂತೆ ಇರುವವರು ಇನ್ನೊಬ್ಬರಿಲ್ಲ, ಅದ್ವಿತೀಯಂ ಅನ್ನೋದಕ್ಕೆ ಅದು ಅರ್ಥ. ದ್ವಿತೀಯಂ ಸೆಕೆಂಡ್ ಟು ನನ್, ಅವನು ಯಾವುದಕ್ಕೂ ಒಳಪಟ್ಟವನಲ್ಲ ಅಂತ ಒಂದು ಅರ್ಥ. ಸೆಕೆಂಡ್ ಟು ನನ್, ಹಿ ಈಸ್ ನಾಟ್ ಇನ್ಫೀರಿಯರ್ ಟು ಎನಿಬಡಿ ಆ್ಯಂಡ್ ದೇರ್ ಈಸ್ ನಥಿಂಗ್ ದಟ್ ಈಸ್ ಆ್ಯಸ್ ಗುಡ್ ಆಸ್ ಹಿಮ್. ಸೊ ಅವನಂತಹ ಇರುವ ವಸ್ತುವೇ ಇಲ್ಲ ಅಂತ ಹೇಳಿದೆ, ಅವನಕ್ಕಿಂತ ಶ್ರೇಷ್ಠವಾದ ವಸ್ತು ಕೈಮುಖ್ಯ ನ್ಯಾಯದಿಂದ ಇಲ್ಲವೇ ಇಲ್ಲ, ಸಾಧ್ಯವೇ ಇಲ್ಲ ಅಂಥೇಳಿ. ಸೊ ಭಗವಂತ ಸರ್ವೋತ್ತಮನಾಗಿದ್ದಾನೆ, ಅವನಂಥ ವಸ್ತು ಇನ್ನೊಂದಿಲ್ಲ ಅನ್ನುವುದೇ ಇದರ ಅರ್ಥವೇ ಹೊರತು
ಭಗವಂತನನ್ನು ಬಿಟ್ಟು ಇನ್ನೊಂದು ವಸ್ತು ಇಲ್ಲ ಅಂತ ಅರ್ಥ. ಯಾಕಂದ್ರೆ ಅವನು ಸರ್ವೋತ್ತಮ ಅಂದ್ರೆ ಯಾವ ವಸ್ತುವು ಇಲ್ಲದೇ ಇದ್ದರೆ, ಅವನೊಬ್ಬನೇ ಇದ್ದರೆ ಸರ್ವೋತ್ತಮತ್ವ ಎಲ್ಲಿಂದ ಬರುತ್ತೆ? ಸರ್ವೋತ್ತಮ ಅಂದ್ರೆ ಎಲ್ಲವೂ ಇದ್ದರೇನೆ ಸರ್ವೋತ್ತಮತ್ವ. ಆ ಕಾರಣದಿಂದ ಇದು ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸುವಂತಹದ್ದು. ಸೊ ಏಕಮೇವ ಅದ್ವಿತೀಯ ರೂಪ, ಅನೇಕ ಜೀವರುಳಿದ್ದು ಅನೇಕ ಜೀವರಾಶಿಗಳ ಒಳಗೆ ಭಗವಂತನು ತಾನು ಇದ್ದು ತಾ ಪ್ರತ್ಯೇಕ ಕರ್ಮವ ಮಾಡಿ ಮಾಡಿಸುತ್ತಿಪ್ಪ ತಿಳಿಸಲೇ, ತಾನು ಮಾಡಿ ಮಾಡಿಸುತ್ತಾನೆ ಒಂದು, ಇಲ್ಲ ಮಾಡಿ ಮೋಹಿಸುತ್ತಿಪ್ಪ ತಾನು ಮಾಡ್ತಾನೆ ಮೋಹವನ್ನು. ಎಲ್ಲರೂ ನಾವು ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇದ್ದೇವೆ ಅನ್ನೋ ಮೋಹಕ್ಕೆ ಒಳಗಾಗ್ತಾರೆ. ಸೊ ತಾನು ಮಾಡಿ ಎಲ್ಲರಿಗೂ ಮೋಹ ಉಂಟು ಮಾಡ್ತಾನೆ, ನಾವು ಮಾಡ್ತಾ ಇದ್ದೇವೆ ಅನ್ನೋ ಭ್ರಮೆ ನಮಗೆ ಬರುವಂತೆ ಮಾಡ್ತಾನವನು ಅಂತೇಳಿ ಹೇಳ್ತಾ ಇದ್ದಾರೆ. ತಿಳಿಸದಲೇ ಭಗವಂತ ನಮ್ಮ ಒಳಗೆ ಇದ್ದು ಮಾಡಿದ ಭೀಮರೂಪನಾಗಿ ಮಾಡಿದರೂ ಯಾರಿಗೂ ಗೊತ್ತಾಗ್ತಾ ಇಲ್ಲ, ನಮಗದು ಗೋಚರವಾಗ್ತಾ ಇಲ್ಲ. ತಿಳಿಸದೇ ಮಾಡ್ತಾನೆ ಭಗವಂತ ಮಾಡಿ ಮಾಡಿಸುವುದು, ಯಾರಿಗೆ ತಿಳಿಸದೇ ಮಾಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮೂಕ ಬಧಿರ ಅಂಧ ಆದಿ ನಾಮಕ ಈ ಕಳೇವರದ ಒಳಗೆ ಕರೆಸುವ ಮಾ ಕಳತ್ರಣ ಲೌಕಿಕ ಮಹಿಮೆಗೇನೆಂಬೆ. ಇದು ಬಹಳ ವಿಸ್ತಾರವಾದ ಅರ್ಥ ಇದೆ. ಸೊ ಇವತ್ತು ಸಂಕ್ಷೇಪವಾಗಿ ಸ್ವಲ್ಪ ನೋಡ್ಬಿಟ್ಟು ಇದರ ವಿಸ್ತಾರವಾದ ಅರ್ಥವನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಇದು ಭಗವಂತನಿಗೆ ಮೂಕ ಬಧಿರ, ಮೂಕ ಅಂದ್ರೆ ಮಾತಾಡ್ಲಿಕ್ಕೆ ಕೈಲಾಗದು, ಡಮ್ ಬಂದಿವಲ್ಲ ಅದಕ್ಕೆ ಮೂಕ, ಬಧಿರ ಅಂದ್ರೆ ಕಿವುಡ, ಅಂಧ ಅಂದ್ರೆ ಕಣ್ಣು ಕಾಣಿಸದೇ ಇರುವವನು, ಅಂಧಕ ಅಂಧ ಅಂತ ಹೇಳಿದ್ರೆ ಕುರುಡ ಅಂತೇಳಿ. ಸೊ ಕುರುಡ ಅನ್ನು ಸೊ ಇಲ್ಲಿ ಭಗವಂತನಿಗೆ ಮೂಕ ಬಧಿರ, ಸೊ ಅವನಿಗೆ ಮೂಕ ಮಾತಾಡ್ಲಿಕ್ಕೆ ಬರದೇ ಇರುವವನು, ಬದಿರ ಕಿವಿ ಕೇಳಿಸದೇ ಇರುವವನು, ಕಿವುಡ ಅಂಧ ಕುರುಡ ಈ ಹೆಸರುಗಳು ಭಗವಂತನಿಗೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಈ ಹೆಸರುಗಳು ಹೇಗಿರಿ? ಭಗವಂತ ಯಾವತ್ತೂ ಕುರುಡ ಅಲ್ಲ, ಅವನು ಮೂಕ ಅಲ್ಲ, ಅವನು ಕಿವುಡ ಅಲ್ಲ, ಅವನಿಗೆ ಈ ಹೆಸರುಗಳು ಹೇಗೆ ಬರುತ್ತೆ ಅಂದರೆ ಭಗವಂತನ ಹೇಳುವಾಗ ಈ ಹೆಸರುಗಳು ಅವನಿಗೆ ಬೇರೆ ಅರ್ಥ ಕೊಡುತ್ತೆ. ಭಗವಂತ ಮೂಕ ಅಂದರೆ ಅರ್ಥೇನು? ಭಗವಂತ ಯಾರು ಮೂಕರಾಗಿದ್ದಾರೋ ಅವರಿಗೆ ಮೂಕತ್ವವನ್ನು ಪ್ರದಾನ ಮಾಡುವ, ಮೂಕ ಪ್ರದಾಯಕ ಅನ್ನುವ. ಅದೇ ಇದಾಗಿ ಬಧಿರ ಕುರುಡ ಕಿವುಡ, ಬಧಿರ ಅಂದ್ರೆ ಕಿವುಡ ಅಂತೇಳಿ, ಕಿವುಡ ಅಂದ್ರೆ ಅರ್ಥ ಏನು? ಕಿವುಡ ಯಾರಿದ್ದಾನೋ ಅವನಿಗೆ ಕಿವುಡತನವನ್ನು ಕೊಡುವವನು, ನಿಯಾಮಕ. ಅವನು ಈ ಯಾರು ಕಿವುಡರಿದ್ದಾರೋ ಅವರಿಗೆ ಆ ಕಿವುಡದ ಲಕ್ಷಣವನ್ನು ಕೊಡುವವನವನಾಗಿದ್ದಾನೆ. ಅದೇ ಇದಾಗಿ ಕುರುಡ, ಭಗವಂತನ ಕುರುಡ ಅಂತ ಹೆಸರಂದ್ರೆ ಕುರುಡತ್ವವನ್ನು ನಿಯಮನ ಮಾಡುವವನು, ಯಾರು ಕುರುಡರಿದ್ದಾರೋ ಅವರಿಗೆ ಕುರುಡತ್ವವನ್ನು ಕೊಡುವವನು. ಸೊ ಈ ವಿಧವಾಗಿ ಭಗವಂತನ ಹೆಸರುಗಳು, ಅದು ಭಗವಂತನಿಗೆ ಇರುವಂತಹ ಹೆಸರುಗಳು. ಆದರೆ ನಿಜವಾಗಿ ನೋಡಿದರೆ ಈ ಕುರುಡ ಮೂಕ ಆಮೇಲೆ ಕಿವುಡದ ಲಕ್ಷಣಗಳು ದೇಹಕ್ಕೆ ಮಾತ್ರವಿದೆ, ಜಡವಾದ ದೇಹಕ್ಕೆ ಮಾತ್ರವೇ ನಾವು ನೋಡ್ತೀವಿ. ನಿಜವಾಗಿ ಜೀವಕ್ಕೂ ಇಲ್ಲ, ಪರಮಾತ್ಮನಿಗಂತೂ ಇಲ್ಲವೇ ಇಲ್ಲ. ಜೀವನಿಗೆ ಇಲ್ಲ ಅಂತ ಹೇಳಿದರೆ ಕೈಮುಕ್ತಿ ನ್ಯಾಯದಿಂದ ಭಗವಂತನಿಗೂ ಇಲ್ಲ. ಮತ್ತು ಜೀವನಿಗೆ ಇಲ್ಲದೇ ಇದ್ದರೆ ಜೀವನಿಗೆ ಜೀವ ಕುರುಡನ ಅಲ್ಲ. ಈಗ ಒಂದು ದೇಹ ತಗೊಂಡರೆ ಆ ಜೀವನೂ ಕುರುಡನಲ್ಲ, ಜೀವನನ್ನು ನಿಯಮನ ಮಾಡುವ ಭಗವಂತನೂ ಕುರುಡನಲ್ಲ, ಆದರೆ ಆ ಜೀವ ಧಾರಣೆ ಮಾಡಿದ ಈ ದೇಹ ಮಾತ್ರ ಕುರುಡವಾಗಿದೆ. ಸೊ ಅದೇ ವಿಧವಾಗಿ ಒಂದೊಂದು ಲಕ್ಷಣದಲ್ಲಿ ಕೂಡ ನೋಡಿದಾಗ ಮೂರು ಲೇಯರ್ಸು, ಒಂದು ದೇಹ, ಇನ್ನೊಂದು ಜೀವ, ಇನ್ನೊಂದು ಪರಮಾತ್ಮ. ದೇಹಕ್ಕೆ ಮಾತ್ರವೇ ಈ ಎಲ್ಲ ಲಕ್ಷಣಗಳು ಬರುತ್ತೆ, ಜೀವನಿಗೂ ಪರಮಾತ್ಮನಿಗೂ ಈ ಲಕ್ಷಣಗಳು ಬರೋದಿಲ್ಲ. ಆದರೆ ಆ ಹೆಸರುಗಳು ಬೇರೆ ಬೇರೆ ಅರ್ಥಗಳಿಂದ ಪರಮಾತ್ಮನಿಗೆ, ಜೀವನಿಗೆ, ದೇಹಕ್ಕೆ ಆ ಮೂಕ ಕಿವುಡ ಕುರುಡ ಅನ್ನುವ ಹೆಸರುಗಳು ಬರುತ್ತೆ. ಸೊ ಈ ಕಲೇವರದ ಒಳಗೆ ಆ ಹೆಸರುಗಳಿಂದ ಕರೆಸಲ್ಪಟ್ಟವನಾಗಿ ಭಗವಂತ ಏನು ಮಾಡ್ತಾನೆ? ಮಾ ಕಳತ್ರ, ಮಾ ಕಳತ್ರ, ಕಳತ್ರ ಅಂದ್ರೆ ಹೆಂಡತಿ, ಲಕ್ಷ್ಮೀದೇವಿ ಹೆಂಡತಿಯಾಗಿ ಉಳ್ಳವನು ಅಂದ್ರೆ ಮಾಧವ, ರಮಾಪತಿ. ಸೊ ರಮಾಪತಿಯಾದ ಭಗವಂತ ಅವನ ಲೌಕಿಕ ಮಹಾಮಹಿಮೆಗೆ ಏನಂಬೆ, ಇಲ್ಲಿ ಅವನ ಲೋಕ ಅಧಿಷ್ಠಾನದಲ್ಲಿ ಇರುವಂತಹ ಭಗವದ್ ರೂಪಗಳ ಅನೇಕ ರೂಪಗಳಿಂದ ಭಗವಂತ ಇದ್ದಾನೆ, ಅವನ ಮಹಾಮಹಿಮೆಗೆ ಏನೆಂಬೆ, ಅವನ ದೊಡ್ಡದಾದಂತಹ ಹಿರಿಮೆ ಮಹಿಮೆ ಅದಕ್ಕೆ ಏನಂತ ವರ್ಣನೆ ಮಾಡುವುದು, ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಅಂತಹ ಮಹಿಮೆ ಇದೆ ಭಗವಂತನಿಗೆ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಇನ್ನೂ ಒಳಗಿನ ಅರ್ಥ ಏನೇನಿದೆ ಅನ್ನೋದು ನೆಕ್ಸ್ಟ್ ಕ್ಲಾಸ್ ಅನ್ನು ನೋಡೋಣ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಶ್ರೀ ಕೃಷ್ಣ ಅರ್ಪಣಮಸ್ತು. ಕಾಯನ ವಾಚ ಮನಸ್ಸೇಂದಿಯರ್ವ ಬುದ್ಧಾತ್ಮನಾವ ಅನಸ್ವಭಾವಾತ್ ಕರೋಮಿ ಇತ್ಯಸ್ಯ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸತ್ಯಾಮಿ. ಪ್ರಶ್ನೆಗಳು